ನಮಸ್ಕಾರ, ಇದು ಜಾಣ ಸುದ್ದಿ. ವಿಜ್ಞಾನ, ವಿಚಾರ, ವಿಶೇಷಗಳನ್ನು ಕೇಳಿಸುವ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ. ಸಂಚಿಕೆ 19, ಜನವರಿ 14, 2018. ಡಿಸೆಂಬರ್ 2017 ಕೊನೆಯ ವಾರದಲ್ಲಿ ಹಾಗೂ ಈ ವರ್ಷದ ಮೊದಲ ವಾರದಲ್ಲಿ ಪ್ರಪಂಚದ ವಿಜ್ಞಾನ ಪತ್ರಿಕೆಗಳು ಪ್ರಕಟಿಸಿದ ಸಂಶೋಧನೆಗಳಲ್ಲಿ ಕೆಲವು ಆಯ್ದವುಗಳ ಸಾರಾಂಶವನ್ನು ನಾವು ನಿಮಗೆ ಈಗ ಕೇಳಿಸಲಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ನಿಮಗಾಗಿ ಬರಲಿದೆ ರೋಗ ಹೆಚ್ಚಿಸುವ ಸಂರಕ್ಷಕ, ಅಂತರಿಕ್ಷದ ಅವಾಂತರ, ಹಲ್ಲು ಹೇಳುವ ಕಥೆ ಹಾಗೂ ಹಸಿರು ನೀಲಿ ಜೀನ್ಸ್. ರೋಗ ಹೆಚ್ಚಿಸುವ ಸಂರಕ್ಷಕ. ಬೇಲಿಯ ಎದ್ದು ಹೊಲವನ್ನು ಮೇಯ್ದರೆ ಅಂತಲೋ, ಆಕಳು ವೇಷದ ಹುಲಿ ಅಂತಲೋ ಗಾದೆ ಮಾತನ್ನು ನಾವು ಕೇಳಿಯೇ ಇದ್ದೇವೆ. ನಾವು ಇಟ್ಟಿರುವ ನಂಬಿಕೆಗೆ ಮೋಸವಾದಾಗ ಈ ಮಾತನ್ನೇ ಹೇಳ್ತೇವೆ. ಈ ಮಾತು ಟ್ರೆಹ್ಯಾಲೋಸ್ ಎನ್ನುವ ಸಕ್ಕರೆ ವಿಷಯದಲ್ಲಂತೂ ನಿಜ ಅನಿಸುವ ಆಗಿದೆ. ನಮ್ಮನ್ನು ಕಾಪಾಡುತ್ತದೆ ಎಂದು ನಾವು ವಿಶ್ವಾಸ ಇಟ್ಟ ಈ ವಸ್ತುವೆ ತೊಂದರೆ ನೀಡುವ ವಸ್ತುವು ಆಗಬಹುದು ಎನ್ನುವುದೇ ಈ ಸುದ್ದಿ. ನೇಚರ್ ಪತ್ರಿಕೆಯಲ್ಲಿ ಕಳೆದ ವಾರ ಪ್ರಕಟವಾಗಿರುವ ಸಂಶೋಧನೆ ಪ್ರಕಾರ ಆಹಾರವನ್ನು ಸುರಕ್ಷಿತವಾಗಿ ಕಾದಿಡಲು ಬಳಸುವ ಈ ಟ್ರೆಹ್ಯಾಲೋಸ್ ಎಂಬ ಸಕ್ಕರೆ ಆಹಾರ ವಿಷಮಯವಾಗಲು ಕಾರಣವಿರಬಹುದಂತೆ. ಹೀಗೆಂಬ ಶೋಧವನ್ನು ಅಮೆರಿಕೆಯ ಹ್ಯೂಸ್ಟನ್ನಲ್ಲಿರುವ ಬೇಲರ್ ವೈದ್ಯಕೀಯ ಕಾಲೇಜಿನ ಸೂಕ್ಷ್ಮಜೀವಿತಜ್ಞ ಜೆ ಕಾಲಿನ್ಸ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಸಕ್ಕರೆ ಎಂದರೆ ನಿಮಗೆ ಗೊತ್ತು, ಗ್ಲುಕೋಸು, ಶುಕ್ರೋಸು, ಫ್ರಕ್ಟೋಸು ಎನ್ನುವಂತಹ ಕಾರ್ಬನ್ನು, ಹೈಡ್ರೋಜನ್ನು ಮತ್ತು ಆಕ್ಸಿಜನ್ನುಗಳಿರುವ ಉದ್ದುದ್ದ ಅಣುಗಳಲ್ಲಿ ಒಂದು ಬಗೆ. ಈ ರಾಸಾಯನಿಕಗಳ ವರ್ಗಕ್ಕೆ ಕಾರ್ಬೋಹೈಡ್ರೇಟು ಎನ್ನುವ ಹೆಸರು ಉಂಟು. ಇವು ಶಕ್ತಿದಾಯಕ ಪೋಷಕಾಂಶಗಳು, ಅರ್ಥಾತ್ ನಮ್ಮ ನಿಮ್ಮೆಲ್ಲರ ಚಟುವಟಿಕೆಗಳಿಗೂ ಇವುಗಳೇ ಮೂಲ. ಟ್ರೆಹ್ಯಾಲೋಸ್ ಇಂಥದ್ದೇ ಒಂದು ಕಾರ್ಬೋಹೈಡ್ರೇಟ್. ಇದರಲ್ಲಿ 2 ಗ್ಲುಕೋಸಿನ ಅಣುಗಳು ಭದ್ರವಾಗಿ ಬೆಸೆದುಕೊಂಡು ಈ ರಾಸಾಯನಿಕ ಆಗಿರುತ್ತದೆ. ಹಲವಾರು ಆಹಾರ ಪದಾರ್ಥಗಳಲ್ಲಿ ನಾವು ಇವನ್ನು ಕಾಣಬಹುದು. ನಮ್ಮ ಕರುಳಿನಲ್ಲಿರುವ ಟ್ರೆಹ್ಯಾಲೇಸ್ ಎನ್ನುವ ಕಿಣ್ವ ಇದನ್ನು ಗ್ಲುಕೋಸ್ ಅನ್ನಾಗಿ ಒಡೆಯುತ್ತದೆ. ಟ್ರೆಹ್ಯಾಲೋಸಿಗೆ ಮೈಕೋಸು ಮತ್ತು ಟ್ರೆಮ್ಯಾಲೋಸ್ ಎನ್ನುವ ಹೆಸರುಗಳು ಉಂಟು. ಸಾಮಾನ್ಯವಾಗಿ ಸಸ್ಯಾಹಾರಗಳಲ್ಲಿ ಏನಿದ್ದರೂ ಗ್ಲುಕೋಸು, ಪಿಷ್ಟ, ಫ್ರಕ್ಟೋಸು, ಸೆಲ್ಯುಲೋಸುಗಳೇ ಹೆಚ್ಚು. ಟ್ರೆಹ್ಯಾಲೋಸಿನ ಅಂಶ ಬಹಳ ಕಡಿಮೆ. ಆದರೆ ಮೀನು, ಸೀಗಡಿ, ಅಣಬೆ ಇಂಥವುಗಳಲ್ಲಿ ಇದು ಹೆಚ್ಚು ಕಾಣಸಿಗುತ್ತದೆ. ಸಸ್ಯಗಳಲ್ಲೂ ಬರಗಾಲದಲ್ಲಿ ಇದರ ಉತ್ಪಾದನೆ ಸಾಮಾನ್ಯಕ್ಕಿಂತಲೂ ಹೆಚ್ಚು ಎನ್ನುತ್ತಾರೆ. ಕೀಟಗಳ ರಕ್ತದಲ್ಲಿ ಗ್ಲುಕೋಸ್ಗಿಂತಲೂ ಟ್ರೆಹ್ಯಾಲೋಸೇ ಹೆಚ್ಚು. ಇದು ಶಕ್ತಿದಾಯಕವಷ್ಟೇ ಅಲ್ಲದೆ ಕೆಲವು ಸಂದರ್ಭಗಳಲ್ಲಿ ಆಹಾರ ಪದಾರ್ಥಗಳು ನೀರು ಕಳೆದುಕೊಂಡು ಹಾಳಾಗದಂತೆ ರಕ್ಷಿಸುತ್ತದೆ ಕೂಡ. ಹೀಗಾಗಿ ಆಹಾರ ಪದಾರ್ಥಗಳನ್ನು ಒಣಗಿಸಿ ಸಂಗ್ರಹಿಸಿ ಇಡಬೇಕಾದಾಗ ಟ್ರೆಹ್ಯಾಲೋಸ್ ಅನ್ನು ಬಳಸುವುದು ವಾಡಿಕೆಯಾಗಿ ಹೋಗಿದೆ. ಜೊತೆಗೆ ಇದು ತುಸು ವಿಶೇಷ ಪರಿಮಳವನ್ನು, ರುಚಿಯನ್ನು ನೀಡುತ್ತದೆ. ಬಹಳ ಅಲ್ಪ ಪ್ರಮಾಣದಲ್ಲಿ ಬಳಸುವುದರಿಂದ ಇದು ಯಾವ ವಸ್ತುವನ್ನು ಬೆಳೆಯಲು ಬಿಡದು ಮತ್ತು ಕ್ಯಾಲೋರೀಸ್ ಬಗ್ಗೆ ಚಿಂತೆ ಇರುವಂತಹವರಿಗೆ ಇದು ತೃಪ್ತಿದಾಯಕ. ಸಹಜವಾಗಿಯೇ ನಿಸರ್ಗದಲ್ಲಿ ದೊರೆಯುವ ಟ್ರೆಹ್ಯಾಲೋಸಿನಿಂದ ಇದುವರೆಗೂ ಯಾವ ಅಪಾಯವೂ ಇಲ್ಲವೆಂದು ಪರಿಗಣಿಸಲಾಗಿತ್ತು. ಆದರೆ ಕಾಲಿನ್ಸ್ ಅವರ ಸಂಶೋಧನೆ ಇದು ನೇರವಾಗಿ ಅಲ್ಲದಿದ್ದರೂ ಪರೋಕ್ಷವಾಗಿಯಾದರೂ ತೊಂದರೆಯನ್ನುಂಟು ಮಾಡಬಲ್ಲದು ಎಂದು ಸೂಚಿಸಿದೆ. ಟ್ರೆಹ್ಯಾಲೋಸ್ ಕ್ಲಾಸ್ಟ್ರೇಡಿಯಂ ಡಿಫಿಸಿಲಿ ಎನ್ನುವ ಬ್ಯಾಕ್ಟೀರಿಯಾದ ರೋಗಕಾರಿ ತಳಿಗಳ ಬೆಳವಣಿಗೆಗೆ ಕಾರಣವಾಗಬಹುದಂತೆ. ಕ್ಲಾಸ್ಟ್ರೇಡಿಯಂ ಬಗ್ಗೆ ಬ್ಯಾಕ್ಟೀರಿಯಾಗಳು ಕರುಳನ್ನು ಮೊದಲು ಕಾಡುತ್ತವೆ, ಬೆಳೆಯುತ್ತಾ ಅನಂತರ ನರಗಳನ್ನು ಬಾಧಿಸುವ ವಿಷವನ್ನು ಸ್ರವಿಸುತ್ತವೆ. ಇವುಗಳಿಂದಾಗಿ ಧನುರ್ವಾಯು, ಬಾಟುಲಿಸಮ್ಮಿನಂತಹ ರೋಗಗಳು ಕಾಣಿಸಬಹುದು. ಕ್ಲಾಸ್ಟ್ರೇಡಿಯಂ ಡಿಫಿಸಿಲಿ ಬಗ್ಗೆ ಕರುಳು ಬೇಲೆಗೆ ಕಾರಣ. ಇದು ಆಹಾರವನ್ನು ಸೋಂಕಿದಾಗ ಹೊಟ್ಟೆ ಕಿವುಚುವುದು, ವಾಂತಿ, ಬೇದಿ ಮುಂತಾದವು ಕಾಣಿಸಿಕೊಳ್ಳುತ್ತವೆ. ಯುರೋಪ್ ಮತ್ತು ಅಮೆರಿಕೆಯಲ್ಲಿ ಇದರ ಕಾಟ ಇತ್ತೀಚೆಗೆ ಹೆಚ್ಚಾಗಿದೆ. ಇದಕ್ಕೆ ಕಾರಣ ಆಹಾರವನ್ನು ಕಾದಿಡಲು ಬಳಸುವ ಟ್ರೆಹ್ಯಾಲೋಸ್ ಇರಬಹುದು ಎನ್ನುವುದು ಕಾಲಿನ್ಸ್ ತಂಡದ ಅನುಮಾನ. ಕಾಲಿನ್ಸ್ ಮತ್ತು ಸಂಗಡಿಗರು ಕಾಯಿಲೆಯನ್ನುಂಟು ಮಾಡುವ ಕ್ಲಾಸ್ಟ್ರೇಡಿಯಂ ಬಗೆಗಳನ್ನು ಪರಿಶೀಲಿಸಿದಾಗ ಅದರಲ್ಲಿ RT0728 ಮತ್ತು RT027 ಎಂಬ 2 ವಿಶಿಷ್ಟ ತಳಿಗಳು ದೊರಕಿದವು. ಇವುಗಳಲ್ಲಿ 2 RNA ರಾಸಾಯನಿಕಗಳಲ್ಲಿ ದೋಷವಿತ್ತು. ಈ ದೋಷಗಳು ಬ್ಯಾಕ್ಟೀರಿಯಾಗೆ ತೊಂದರೆಯುಂಟು ಮಾಡುವ ಬದಲಿಗೆ ಅವು ಟ್ರೆಹ್ಯಾಲೋಸ್ ಅನ್ನು ಬಳಸಿ ಬೆಳೆಯಲು ಅನುವು ಮಾಡಿಕೊಟ್ಟಿವೆಯಂತೆ. ಅತ್ಯಲ್ಪ ಪ್ರಮಾಣದಲ್ಲಿ ಟ್ರೆಹ್ಯಾಲೋಸ್ ದೊರೆತರೂ ಸಮೃದ್ಧವಾಗಿ ಬೆಳೆಯುವ ಸಾಮರ್ಥ್ಯ ಈ 2 ತಳಿಗಳಲ್ಲಿ ಈ ದೋಷಗಳಿಂದಾಗಿ ಇವೆಯಂತೆ. ಹೀಗಾಗಿ ಬೇರೆ ತಳಿಗಳು ಬೆಳೆಯದ ಸಂದರ್ಭದಲ್ಲಿಯೂ ಇವೆರಡೂ ಸೊಂಪಾಗಿ ಬೆಳೆದು ಕಾಯಿಲೆ ಉಂಟು ಮಾಡುತ್ತಿರಬಹುದು ಎಂದು ಕಾಲಿನ್ಸ್ ಮತ್ತು ಸಂಗಡಿಗರು ಸಂದೇಹಿಸಿದ್ದಾರೆ. ಚುಟುಕು ಚುರುಮುರಿ. ಅಂತರಿಕ್ಷದ ಅವಾಂತರ. ಯಾರಿಗೇ ಆಗಲಿ ಆಕಾಶದಲ್ಲಿ ಹಾರೋದು ಅಂದರೆ ಏನೋ ಸಂಭ್ರಮ. ಇನ್ನು ವಿಶೇಷವಾದಂಥ ಬಟ್ಟೆ ತೊಟ್ಟು ಭೂಮಿಯನ್ನೇ ಬಿಟ್ಟು ಅಂತರಿಕ್ಷಕ್ಕೆ ಹಾರೋದು ಅಂದರೆ ಹೆಚ್ಚು ಕಡಿಮೆ ಸೂಪರ್ ಹೀರೋ ಆದಂತೆಯೇ ಸರಿ. ಹಾಗಾಗಿಯೇ ನಮಗೆ ಅಂತರಿಕ್ಷಯಾನಿಗಳು ಅಂದರೆ ಒಂದು ರೀತಿಯಲ್ಲಿ ಸೂಪರ್ ಹೀರೋಗಳು. ಪ್ರಪಂಚದಲ್ಲಿ ಹೀಗೆ ಅಂತರಿಕ್ಷಯಾನಿ ಆಗುವ ಸಂದರ್ಭ ಎಲ್ಲರಿಗೂ ದೊರಕುವುದಿಲ್ಲ ಅನ್ನೋ ಮಾತು ಬಿಡಿ. ಕೆಲವೊಮ್ಮೆ ಈ ಸಾಹಸ ಕಾರ್ಯವು ಬಲು ಪೇಚಿನ ಸಂಗತಿ ಆಗಬಹುದಂತೆ. ಅಂತರಿಕ್ಷಕ್ಕೆ ಹಾರಿದ ಮೊತ್ತ ಮೊದಲ ಅಮೆರಿಕನ್ನಿಗೂ ಹೀಗೊಂದು ಪೇಚಿನ ಸಂದರ್ಭ ಒದಗಿ ಬಂದಿತ್ತು ಅನ್ನೋದು ಒಂದು ತಮಾಷೆಯ ವಿಷಯ. ಅದು May 5, 1961 ಮೊತ್ತ ಮೊದಲನೇ ಬಾರಿಗೆ ಒಬ್ಬ ಅಮೆರಿಕನನ್ನು ಅಂತರಿಕ್ಷಕ್ಕೆ ಕರೆದೊಯ್ಯಲು ಮರ್ಕ್ಯುರಿ ನೌಕೆ ಅಣಿಯಾಗಿತ್ತು. ಹೀಗೆ ಅಂತರಿಕ್ಷಕ್ಕೆ ಹೋಗುವಂತಹ ಅದೃಷ್ಟಶಾಲಿ ಅಲಾನ್ ಶೆಪರ್ಡ್, ಆತ ಕೂಡ ಸಿದ್ಧವಾಗಿ ನೌಕೆಯೊಳಗೆ ಕುಳಿತಾಗಿತ್ತು. ಹೇಳಿ ಕೇಳಿ ಅಂತರಿಕ್ಷಯಾನ ಅಲ್ಲವೇ, ಮೈತುಂಬಾ ಭಾರಿ ದಿರಿಸು, ತಲೆ ಕೂದಲಿಗಿಂತ ಹೆಚ್ಚು ಮೈತುಂಬಾ ವಿವಿಧ ಉಪಕರಣಗಳಿಗೆ ಜೋಡಿಸಿದ ತಂತಿಗಳು ಇದ್ದುವು. ಮೊದಲ ಪ್ರಯಾಣವಾದ್ದರಿಂದ ಶೆಪರ್ಡರ ದೇಹದಲ್ಲಿ ಆಗುವಂತಹ ಎಲ್ಲ ಬದಲಾವಣೆಗಳನ್ನು ತಿಳಿದುಕೊಳ್ಳುವ ಆಸೆಯಿಂದ ಹೀಗೆ ತಂತಿಗಳನ್ನು ಜೋಡಿಸಿದ್ದರು. ಕೌಂಟ್ ಡೌನ್ ಆರಂಭವಾಗಿತ್ತು. ವಾಹನ ಇನ್ನೇನು ಅಂತರಿಕ್ಷಕ್ಕೆ ಹಾರಬೇಕು, ಒಂದು ಪೇಚಿನ ಸಂಗತಿಯಾಯಿತು. ಶೆಪರ್ಡರಿಗೆ ಮೂತ್ರ ಮಾಡಬೇಕು ಎನ್ನುವ ಅವಸರ ಆಯಿತಂತೆ. ಶಾಲೆಯಲ್ಲಾದರೆ ಕಿರುಬೆರಳನ್ನು ಎತ್ತಿ ತೋರಬಹುದಿತ್ತು, ಆದರೆ ಇಲ್ಲಿ ಅದು ಕೂಡ ಸಾಧ್ಯವಿಲ್ಲವೇ? ನೌಕೆ ಎತ್ತುವ ಮೊದಲು ಕಾಫಿ ಕುಡಿದಿದ್ದರಿಂದಲೋ, ಅಥವಾ ಹೊಸ ಸಾಹಸಕ್ಕೆ ಕೈ ಹಾಕುತ್ತಿರುವ ಆತಂಕವೋ? ಅಂತೂ ಅವಸರವೋ ಅವಸರ, ಅಲ್ಲೇನು ಟಾಯ್ಲೆಟ್ಟೇ ಮೂತ್ರಿಯೇ, ಏನೂ ಇಲ್ಲ. ಜೊತೆಗೆ ಇಳಿದು ಬಂದು ಮೂತ್ರ ವಿಸರ್ಜಿಸಿ ಬಿಡೋಣ ಅಂದರೆ ಎಲ್ಲಾ ವೈರು ತಂತಿಗಳನ್ನು ತೆಗೆಯಲು ಹಲವು ಗಂಟೆಗಳಾದರೂ ಬೇಕಿತ್ತು. ದಿರಿಸನ್ನು ಬಿಚ್ಚಲು ಹರಸಾಹಸ ಪಡಬೇಕಿತ್ತು. ಅಷ್ಟು ಹೊತ್ತು ತಡೆಯಲು ಸಾಧ್ಯವೇ? ಹೋಗಲಿ, ಚಡ್ಡಿಯಲ್ಲೇ ಮಕ್ಕಳು ಮೂತ್ರಿಸುವಂತೆ ಸ್ಪೇಸ್ ಸೂಟಿನೊಳಗೆ ಗುಟ್ಟಾಗಿ ಮಾಡಿಬಿಡೋಣ ಎಂದರೆ ಮೈತುಂಬಾ ತಂತ್ರಿಗಳನ್ನು ಹಾಕಿದ್ದಾರೆ. ಅವೆಲ್ಲವೂ ಚಾಲಿಸಿರುವಾಗ ಒದ್ದೆಯಾಗಿ ವಿದ್ಯುತ್ ಶಾಕ್ ಹೊಡೆದರೆ, ಅಥವಾ ಉಪಕರಣಗಳು ಹಾಳಾದರೆ? ಪಾಪ, ಅತ್ತ ತಡೆಯಲು ಆಗದೆ ಇತ್ತ ವಿಸರ್ಜಿಸಲು ಆಗದೆ ಶೆಪರ್ಡ್ ತಮ್ಮ ಅಳಲು ತೋಡಿಕೊಂಡರಂತೆ. ಕೊನೆಗೆ ಎಲ್ಲ ಉಪಕರಣಗಳನ್ನು ಸ್ವಿಚ್ ಆಫ್ ಮಾಡಿ ದಿರಿಸಿನಲ್ಲಿಯೇ ಮೂತ್ರ ಮಾಡಲು ಅನುಮತಿ ದೊರಕಿತಂತೆ. ಅಂತೂ ಮೊದಲ ಪ್ರಯಾಣ ಉಚ್ಚೆ ಬಟ್ಟೆಯೊಂದಿಗೆ ಘಾಟು ವಾಸನೆಯೊಂದಿಗೆ ಆಯಿತು ಎಂದು ನಾಟಿಲಸ್ ಪತ್ರಿಕೆ ವರದಿ ಮಾಡಿದೆ. ಅವಸರವಾದಾಗ ಮೂತ್ರ ಕಟ್ಟಿ ಹಿಡಿಯುವುದಕ್ಕಿಂತ ಬೇರೆ ಶಿಕ್ಷೆ ಇಲ್ಲ ಅಲ್ಲವೇ? ಹಲ್ಲು ಹೇಳುವ ಕತೆ. ಎಂದಾದರೂ ದನದ ಸಂತೆಗೆ ಹೋಗಿದ್ದೀರಾ? ಹಾಗಿದ್ದರೆ ಈ ವಿಷಯ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತದೆ. ಹಸು, ಎತ್ತು ಇಲ್ಲವೇ ಕುದುರೆಯನ್ನು ಕೊಳ್ಳುವ ಮುನ್ನ ಅದರ ಹಲ್ಲು ಹಿಡಿದು ನೋಡುತ್ತಾರೆ. ಹಲ್ಲಿನಿಂದಲೇ ಪ್ರಾಣಿಯ ಆರೋಗ್ಯ ಹಾಗೂ ಅದರ ತಳಿಯನ್ನು ಗುರುತಿಸಬಹುದಾದ. ಇವು ಹೊಸ ಹಲ್ಲುಗಳು. ಹಳೆಯ ಹಲ್ಲುಗಳು ಹೇಳುವ ಕಥೆಯ ಬಗ್ಗೆ ಗೊತ್ತೇ? ಇದು ಈ ವಾರ ಅಂತಹ ಎರಡು ಸುದ್ದಿಗಳು ಬಂದಿವೆ. ಕಲ್ಲಾದ ಹಲ್ಲುಗಳು ಕೋಟಿ ವರ್ಷಗಳ ಹಿಂದೆ ಬದುಕಿದ್ದ ಪ್ರಾಣಿಗಳ ಆಹಾರಾಭ್ಯಾಸ ಏನಿತ್ತು ಅಂತ ತಿಳಿಸಿವೆ. ಹಾಗೆಯೇ ಎಲ್ಲೋ ಬಿದ್ದ ಹಲ್ಲಿನಿಂದಲೇ ಅದರ ಒಡೆಯರು ಹೆಣ್ಣೋ ಗಂಡೋ ಎಂದು ಕೂಡ ತಿಳಿಯಬಹುದಂತೆ. ಕೋಟಿ ವರ್ಷಗಳ ಹಿಂದಿನ ಹಲ್ಲೆ? ಹೌದು, ಸುಮಾರು 6 ಕೋಟಿ ವರ್ಷಗಳ ಹಿಂದೆ ಬದುಕಿ ಮರೆಯಾದ ಡೈನೋಸಾರುಗಳ ಹಲ್ಲಿನ ಕತೆ ಇದು. ಈ ಹಲ್ಲುಗಳು ಈಗ ಕಲ್ಲಾಗಿ ಕಾಣಸಿಗುತ್ತವೆ, ಪಳೆಯೊಳಿಕೆಗಳಾಗಿವೆ. ಸುಮಾರು 19 ಕೋಟಿ ವರ್ಷಗಳಷ್ಟು ಹಳೆಯ ಇಂತಹ ಕೆಲವು ಪಳೆಯೊಳಿಕೆಯ ಹಲ್ಲುಗಳನ್ನು ಇಂಗ್ಲೆಂಡಿನ ಲೆಸೆಸ್ಟರ್ ಶೈರಿನ ಪಳೆಯೊಳಿಕೆ ತಜ್ಞ ಜೋರ್ಡಾನ್ ಬೆಸ್ಟಿಕ್ ಬೆದಕಿದ್ದಾರೆ. ಇವರು ಲಂಡನ್ನಿನ ಸಂಗ್ರಹಾಲಯಗಳಲ್ಲಿದ್ದ ಹಾರುವ ಡೈನೋಸಾರುಗಳೆಂದೇ ಖ್ಯಾತಿ ಪಟ್ಟ ಟೀರೋಸಾರುಗಳ ಹೆಸರುಗಳನ್ನು ಪರಿಶೀಲಿಸಿದ್ದಾರೆ. ಈ ಹಲ್ಲುಗಳನ್ನು ಸೂಕ್ಷ್ಮದರ್ಶಕದ ಅಡಿಯಲ್ಲಿಟ್ಟು 3 ಆಯಾಮದ ಅಂದರೆ 3D ಚಿತ್ರಗಳನ್ನು ತೆಗೆದಿದ್ದಾರೆ. ಅನಂತರ ಅವುಗಳಲ್ಲಿರುವ ಕಚ್ಚು ಗೀರುಗಳನ್ನು ಹಿಗ್ಗಲಿಸಿ ನೋಡಿದ್ದಾರೆ. ಇವು ಮೀನುಗಳನ್ನು ತಿನ್ನುತ್ತಿದ್ದವೋ, ಹಾರಾಡುವ ಕೀಟಗಳನ್ನು ಭಕ್ಷಿಸುತ್ತಿದ್ದವೋ ಎನ್ನುವುದರ ಬಗ್ಗೆ ಈ ಹಿಂದೆ ಸಾಕಷ್ಟು ಅನುಮಾನಗಳಿದ್ದವು. ಹೀಗಾಗಿ ಮೀನನ್ನು ತಿನ್ನುವ ಮೊಸಳೆಯಂತಹ ಸರೀಸೃಪಗಳ ಹಲ್ಲುಗಳನ್ನು ಹಾಗೂ ಕೀಟಗಳನ್ನು ಹಿಡಿದು ತಿನ್ನುವ ಹಲ್ಲಿಗಳಂತಹ ಪ್ರಾಣಿಗಳ ಹಲ್ಲುಗಳನ್ನು ಇವರು ಪರೀಕ್ಷಿಸಿದ್ದಾರೆ. ಇವುಗಳ ಹಲ್ಲಿನಲ್ಲಿರುವ ಗುರುತುಗಳಿಗೂ ಟೀರೋಸಾರುಗಳ ಹಲ್ಲುಗಳಲ್ಲಿನ ಗುರುತುಗಳಿಗೂ ತಾಳೆ ಹಾಕಿದ್ದಾರೆ. ಹಾಗೆ ಮಾಡಿದಾಗ ಟೀರೋಸಾರುಗಳಲ್ಲಿನ ಹೆಚ್ಚಿನವು ಹಲ್ಲಿಗಳ ಹಲ್ಲುಗಳನ್ನು ಹೋಲುತ್ತಿದ್ದವೇ ಹೊರತು ಮೊಸಳೆಗಳದ್ದನ್ನಲ್ಲವಂತೆ. ಹೀಗಾಗಿ ತಾವು ಅಧ್ಯಯನ ಮಾಡಿದ ಟೀರೋಸಾರುಗಳು ಕೀಟಗಳನ್ನು ಹಿಡಿದು ತಿನ್ನುತ್ತಿದ್ದವು ಎಂಬ ತೀರ್ಮಾನಕ್ಕೆ ಬೆಸ್ಟ್ವಿಕ್ ಬಂದಿದ್ದಾರೆ. ಹಳೆ ಹಲ್ಲಿನ ಕತೆ ಇಲ್ಲಿಗೆ ಮುಗಿಯಲಿಲ್ಲ. ಇಂಗ್ಲೆಂಡಿನ ಬ್ರೈಟನ್ ವಿಶ್ವವಿದ್ಯಾನಿಲಯದ ನಿಕೋಲಾಸ್ ಆಂಡ್ರೆ ಸ್ಟೀವರ್ಟ್ ಮತ್ತು ಅವರ ಸಂಗಡಿಗರು ಹಳೆಯ ಹಲ್ಲುಗಳನ್ನು ಹೆರೆದು ಅದು ಹೆಣ್ಣಿನದ್ದೋ ಗಂಡಿನದ್ದೋ ಎಂದು ತೀರ್ಮಾನಿಸುವ ವಿಧಾನವನ್ನು ಶೋಧಿಸಿದ್ದಾರೆ. ಸಾಧಾರಣವಾಗಿ ಪುರಾತತ್ವ ಅಧ್ಯಯನಗಳಲ್ಲಿ ದೊರೆಯುವ ಮೂಳೆ ಹಲ್ಲುಗಳ ವಯಸ್ಸನ್ನು ನಿರ್ಧರಿಸಬಹುದು, ಆದರೆ ಅವು ಹೆಣ್ಣುಗಳದ್ದೋ ಗಂಡಿನದ್ದೋ ಎಂದು ತೀರ್ಮಾನಿಸುವುದು ಕಷ್ಟ. ಅದರಲ್ಲೂ ಎಳೆಯರ ಮೂಳೆಗಳಾದರೆ ಇನ್ನೂ ಕಷ್ಟ. ಡಿಎನ್ಎ ಪರೀಕ್ಷೆಯಿಂದ ಇದು ಸಾಧ್ಯವಾದರೂ ಎಲ್ಲ ಸಂದರ್ಭದಲ್ಲೂ ಪರೀಕ್ಷೆಗೆ ಒದಗುವಷ್ಟು ಹಾಗೂ ಪರೀಕ್ಷೆಗೆ ಒಗ್ಗುವಂತಹ ಡಿಎನ್ಎ ಸಿಗುವುದು ಕಷ್ಟ. ಹೀಗಾಗಿ ನಿಕೋಲಾಸ್ ಮತ್ತು ಸಂಗಡಿಗರು ಹಳೆಯ ಹಲ್ಲಿನ ಮೇಲಿನ ಎನಾಮಲ್ ಪದರವನ್ನು ಹೆರೆದು ತೆಗೆದು ಅದರಲ್ಲಿ ಎನಾಮಲ್ ರೂಪುಗೊಳ್ಳಲು ಅಗತ್ಯವಾದಂತಹ ಅಮೈಲೋಜೆನಿನ್ ಎನ್ನುವ ಪೆಪ್ಟೈಡ್ ಇದೆಯೋ ಇಲ್ಲವೋ ಪರೀಕ್ಷಿಸಿದ್ದಾರೆ. ನಮ್ಮ ಹಲ್ಲು ನಯವಾಗಿರುವುದಕ್ಕೆ ಈ ಎನಾಮೆಲ್ಲೇ ಕಾರಣ. ಅಮೈಲೋಜೆನಿನ್ ಪೆಪ್ಟೈಡ್ಗಳಲ್ಲಿ ಎರಡು ವಿಧಗಳಿವೆ. ಅವುಗಳಲ್ಲಿ ಒಂದು ಗಂಡಿನಲ್ಲಿ ಹಾಗೂ ಮತ್ತೊಂದು ಹೆಣ್ಣಿನಲ್ಲಿ ಮಾತ್ರ ಕಾಣಸಿಗುತ್ತದೆ. ಹೀಗಾಗಿ ಇವರು ಸುಮಾರು 3,000 ವರ್ಷದಿಂದ 100 ವರ್ಷ ಹಳೆಯದಾದ ಅವಶೇಷಗಳ ಹಲ್ಲುಗಳನ್ನು ಪರೀಕ್ಷಿಸಿದರು. ಅವುಗಳಿಂದ ಹೆರೆದ ಪ್ರೋಟೀನಿನಲ್ಲಿ ಎಂತಹ ಅಮೈಲೋಜೆನಿನ್ ಪೆಪ್ಟೈಡ್ಗಳಿವೆ ಎಂದು ಗುರುತಿಸಿ ಗಂಡು ಹಾಗೂ ಹೆಣ್ಣಿನಲ್ಲಿರುವ ಅಮೈಲೋಜೆನಿನ್ ಜೊತೆಗೆ ಹೋಲಿಸಿದ್ದಾರೆ. ಹೀಗೆ ಮುರಿದ ಹಲ್ಲು ಸಿಕ್ಕಿದರೂ ಕೂಡ ಅದು ಗಂಡಿನದ್ದು ಹೆಣ್ಣಿನದ್ದು ಎಂದು ಹೇಳಬಹುದು ಎನ್ನುವುದು ನಿಕೋಲಾಸರ ದೃಢ ವಿಶ್ವಾಸ. ಹಳೆಯ ಹಲ್ಲುಗಳು ಹೇಳುವ ಕಥೆ ಇವು. ಹಸಿರು ನೀಲಿ ಜೀನ್ಸ್. ಯೋಚಿಸಬೇಡಿ, ತಪ್ಪೇನೂ ಆಗಿಲ್ಲ. ನೀಲಿ ಹಳದಿ ಸೇರಿದರೆ ಹಸಿರು ಬಣ್ಣವಾಗುತ್ತದೆ, ಹಸಿರು ನೀಲಿ ಸೇರಿದರೆ ಅದು ನೀಲಿಯೇ ಅಲ್ಲವೇ ಎನ್ನಬೇಡಿ. ಇಲ್ಲಿ ನಾನು ಮಾತನಾಡುತ್ತಿರುವುದು ಹಸಿರಾದ ಬಣ್ಣದ ಬಗ್ಗೆ ಅಲ್ಲ, ಜೀನ್ಸುಗಳಿಗೆ ಹಾಕುವ ನೀಲಿ ಬಣ್ಣ ಹೇಗೆ ಪರಿಸರ ಸ್ನೇಹಿ ಆಗಲಿದೆ ಅನ್ನುವ ಬಗ್ಗೆ. ಬಹುಶಃ ಇದಕ್ಕೆ ಮುನ್ನ ನಿಮಗೆಲ್ಲ ಒಂದು ಚಿತ್ರವನ್ನು ನೆನಪಿಸಬೇಕು. ಕೆಲವು ದಿನಗಳ ಹಿಂದೆ ವಾಟ್ಸಾಪಿನಲ್ಲಿ ಇದು ಓಡಾಡಿತ್ತು, ಸಾಕಷ್ಟು ಸುದ್ದಿಯನ್ನು ಮಾಡಿತ್ತು. ಮುಂಬಯಿಯ ಕೊಳಚೆ ಪ್ರದೇಶವೊಂದರಲ್ಲಿದ್ದ ಬೀದಿ ನಾಯಿಯ ಚಿತ್ರ ಅದು. ಪಂಚತಂತ್ರ ಕಥೆಯಲ್ಲಿ ಬರುವ ನರಿಯಂತೆ ಈ ನಾಯಿ ಅಪ್ಪಟ ನೀಲಿ ಬಣ್ಣ ಇತ್ತು. ಕಾರಣ, ಅದರ ನೆರೆಯಲ್ಲಿದ್ದ ಚರಂಡಿಯ ನೀರು, ಜೀನ್ಸು ಹಾಗೂ ಇತರೆ ಬಟ್ಟೆಗಳಿಗೆ ಹಚ್ಚಿದ ಬಣ್ಣದಿಂದ ನೀಲಿಮಯವಾಗಿತ್ತು. ಈ ನೀರಿನಲ್ಲಿ ಈಜಾಡಿದ ನಾಯಿಯ ಬಣ್ಣವು ನೀಲಿಯೇ ಆಗಿತ್ತು. ಜೀನ್ಸ್ ಬಟ್ಟೆಗಳಿಂದಾಗಿ ಪರಿಸರಕ್ಕೆ ಎಷ್ಟು ಹಾನಿಯಾಗುತ್ತಿದೆ ಎನ್ನುವುದಕ್ಕೆ ಇದೊಂದು ಚಿತ್ರ ಸಾಕು. ಜೀನ್ಸ್ ಬಟ್ಟೆಗಳಿಗೆ ಗಾಢ ನೀಲಿ ಬಣ್ಣ ನೀಡಲು ಬಳಸುವ ರಾಸಾಯನಿಕ ಹಾಗೂ ಅದಕ್ಕಾಗಿ ಅನುಸರಿಸುವ ಕ್ರಮಗಳು ಸುತ್ತಮುತ್ತಲಿನ ಜಾಗವನ್ನು ಕೊಳಕು ಮಾಡುತ್ತವೆ. ಅಲ್ಲಿನ ನೀರನ್ನು ಬಳಸಲು ಯೋಗ್ಯವಿಲ್ಲದಂತೆ ನೀಲಿಯನ್ನಾಗಿಸಿ ಬಿಡುತ್ತವೆ. ಇದಕ್ಕೆ ಪರಿಹಾರವಿದೆಯೇ ಎಂದು ಬಹಳ ದಿನಗಳಿಂದ ಹುಡುಕುತ್ತಿದ್ದ ವಿಜ್ಞಾನಿಗಳಿಗೆ ನೇಚರ್ ಕೆಮಿಕಲ್ ಬಯಾಲಜಿ ಪತ್ರಿಕೆ ಸಿಹಿ ಸುದ್ದಿ ತಂದಿದೆ. ಇನ್ನು ಮುಂದೆ ಜೀನ್ಸ್ ಫ್ಯಾಕ್ಟರಿಗಳಿಂದ ಹೊರಹರಿಯುವ ನೀರು ತಿಳಿಯಾಗಿರಬಹುದಂತೆ. ಅದಕ್ಕೆ ಬೇಕಾದ ಉಪಾಯವನ್ನು ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯ ಹಾಗೂ ಬರ್ಕ್ಲಿ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ರೂಪಿಸಿದ್ದಾರೆ. ಅದು ಹೇಗೆ? ಬ್ಯಾಕ್ಟೀರಿಯಾಗಳನ್ನು ಮಾರ್ಪಡಿಸಿ ಈ ತಂತ್ರವನ್ನು ರೂಪಿಸಿದ್ದಾರೆ. ಜೀನ್ಸ್ ಬಟ್ಟೆಗಳಿಗೆ ಬಳಿಯುವ ನೀಲಿ ಬಣ್ಣಕ್ಕೆ ಇಂಡಿಗೋ ಎನ್ನುವ ರಾಸಾಯನಿಕ ಹೆಸರಿದೆ. ಇದು ಎರಡು ವಿಧಗಳಿಂದ ಪರಿಸರ ಸ್ನೇಹಿ ಅಲ್ಲ. ಮೊದಲಿಗೆ, ಇದರ ಮೂಲ ಗಿಡಮರಗಳು. ಈ ಬಣ್ಣಕ್ಕಾಗಿ ಮರಗಳಿಗೆ ತೊಂದರೆ ನೀಡಲೇಬೇಕು. ಅದು ಬೇಡವೆಂದರೆ ಕೃತಕವಾಗಿಯೂ ತಯಾರಿಸಬಹುದು, ಆದರೆ ಆಗಲೂ ಸುತ್ತಲಿನ ಪ್ರದೇಶಗಳನ್ನು ವಿಷ ರಾಸಾಯನಿಕಗಳಿಂದ ತುಂಬಬೇಕಾದದ್ದು ಅನಿವಾರ್ಯ. ಬಣ್ಣ ಸಿಕ್ಕ ಮೇಲೂ ತೊಂದರೆ ಬಿಟ್ಟದಿಲ್ಲ. ಅದನ್ನು ನೇರವಾಗಿ ಹಚ್ಚೋಣ ಎಂದರೆ ಹತ್ತಿಯ ನಾರಿಗೆ ಅದು ಕಚ್ಚಿಕೊಳ್ಳುವುದಿಲ್ಲ. ಹೀಗಾಗಿ ಮೊದಲಿಗೆ ಅದನ್ನು ರಾಸಾಯನಿಕವಾಗಿ ಲ್ಯೂಕೋ ಇಂಡಿಗೋ ಎನ್ನುವ ರೂಪಕ್ಕೆ ಪರಿವರ್ತಿಸುತ್ತಾರೆ. ಇದನ್ನು ಹತ್ತಿಗೆ ಬಳಿದು ಅನಂತರ ಮತ್ತೊಂದು ರಾಸಾಯನಿಕದಿಂದ ತೊಳೆಯಬೇಕಾಗುತ್ತದೆ. ಆಗಷ್ಟೇ ನೂಲು ನೀಲಿ ಬಣ್ಣವಾಗುತ್ತದೆ. ಮತ್ತು ಇವಿಷ್ಟು ಕ್ರಿಯೆಗಳು ಪರಿಸರಕ್ಕೆ ಹಾನಿಯನ್ನುಂಟು ಮಾಡುವಂತವೇ ಸರಿ. ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ರಸಾಯನ ವಿಜ್ಞಾನಿ ಜಾನ್ ಟ್ಯೂಬರ್ ಮತ್ತು ಸಂಗಡಿಗರು ಇದಕ್ಕೊಂದು ಉಪಾಯ ಹೂಡಿದ್ದಾರೆ. ಸಸ್ಯಗಳಲ್ಲಿ ಈ ಇಂಡಿಗೋ ಬಣ್ಣ ಉತ್ಪಾದನೆಯಾಗುವ ಕ್ರಮವನ್ನೇ ಬ್ಯಾಕ್ಟೀರಿಯಾದೊಳಗೂ ಅನುಕರಿಸಲು ಪ್ರಯತ್ನಿಸಿದ್ದಾರೆ. ಬ್ಯಾಕ್ಟೀರಿಯಾದೊಳಗೆ ಸಸ್ಯಗಳ ಜೀನನ್ನು ಕೂಡಿಸಿ ಈ ಸೂಕ್ಷ್ಮ ಜೀವಿಗಳೊಳಗೆ ಇಂಡಾಕ್ಸಿಲ್ ಎನ್ನುವ ರಾಸಾಯನಿಕವು ಇಂಡಿಕ್ಯಾನ್ ಎನ್ನುವ ರೂಪಕ್ಕೆ ಬದಲಾಗುವಂತೆ ಮಾಡಿದ್ದಾರೆ. ಇದು ಸಹಜವಾಗಿಯೇ ಆಗುವ ಕ್ರಿಯೆ. ಆದರೆ ಇದು ಸಾಧ್ಯವಾಗಬೇಕೆಂದರೆ ಬ್ಯಾಕ್ಟೀರಿಯಾಗಳು ಇಂಡಾಕ್ಸಿಲ್ಲಿಗೆ ಒಂದು ಸಕ್ಕರೆ ಅಣುವನ್ನು ಅಧಿಕವಾಗಿ ಕೂಡಿಸಬೇಕು. ಅದಕ್ಕಾಗಿ ಅವುಗಳಿಗೆ ಒಂದು ಕಿಣ್ವದ ಸಹಾಯ ಬೇಕಾಗುತ್ತದೆ. ಟ್ಯೂಬರ್ ಮತ್ತು ಸಂಗಡಿಗರು ಬ್ಯಾಕ್ಟೀರಿಯಾಗಳಲ್ಲಿ ಇಲ್ಲದ ಈ ಕಿಣ್ವದ ಜೀನನ್ನು ಸಸ್ಯಗಳಿಂದ ಹೆಕ್ಕಿ ತೆಗೆದು ಬ್ಯಾಕ್ಟೀರಿಯಾಗಳಿಗೆ ಸೇರಿಸಿದ್ದಾರೆ. ಇದೀಗ ಬ್ಯಾಕ್ಟೀರಿಯಾ ಇಂಡಾಕ್ಸಿಲ್ ಅನ್ನು ಇಂಡಿಕ್ಯಾನ್ ಅನ್ನಾಗಿ ಪರಿವರ್ತಿಸಲು ಸಿದ್ಧವಾಗುತ್ತದೆ. ಇಂಡಿಕ್ಯಾನಿಗೆ ಸ್ವತಃ ಬಣ್ಣವಿಲ್ಲ, ಆದರೆ ಸುಲಭವಾಗಿ ಲಭ್ಯವಿರುವ ಹಾಗೂ ಸಕ್ಕರೆಯನ್ನು ಜೀರ್ಣಿಸುವಂತಹ ಬೀಟಾ ಗ್ಲುಕೋಸಿಡೇಸ್ ಎನ್ನುವ ಕಿಣ್ವ ಜೊತೆಗಿದ್ದರೆ ಇದು ತನ್ನಲ್ಲಿರುವ ಸಕ್ಕರೆಯನ್ನು ಕಳೆದುಕೊಂಡು ಇಂಡಿಗೋ ಬಣ್ಣವಾಗುತ್ತದೆ. ಜೊತೆಗೆ ನೀರಿನಲ್ಲಿ ಇದು ಸುಲಭವಾಗಿ ಕರಗಬಲ್ಲದು, ಬಟ್ಟೆಗೆ ಭದ್ರವಾಗಿ ಅಂಟಿಕೊಳ್ಳಬಲ್ಲದು. ಹೀಗೆ ಬ್ಯಾಕ್ಟೀರಿಯಾಗಳಿಂದ ಪಡೆದ ಇಂಡಿಕಾನ್ ಅನ್ನು ನೀರಿನಲ್ಲಿ ಕಿಣ್ವದ ಜೊತೆಗೆ ಬೆರೆಸಿ ಬಟ್ಟೆಗಳಿಗೆ ಹಚ್ಚಿದಾಗ ಗಾಢ ನೀಲಿ ಬಣ್ಣ ದೊರೆಯುತ್ತದೆ ಅಂತೆ. ಅಲ್ಲದೆ ಲ್ಯೂಕೋ ಇಂಡಿಗೋವನ್ನು ನೀಲಿಯಾಗಿಸಲು ಬಳಸುತ್ತಿದ್ದ ರಾಸಾಯನಿಕ ಕ್ರಿಯೆಯ ಅವಶ್ಯಕತೆಯೂ ಈಗ ಇರುವುದಿಲ್ಲ. ಕಿಣ್ವವನ್ನಷ್ಟೇ ಬಳಸುವುದರಿಂದ ಹೊಸ ರಾಸಾಯನಿಕಗಳು ಯಾವುವನ್ನು ಪರಿಸರಕ್ಕೆ ಕೂಡಿಸಿದಂತೆಯೂ ಆಗುವುದಿಲ್ಲ. ಹೀಗೆ ಒಂದು ಪರಿಸರ ಸ್ನೇಹಿ ವಿಧಾನದಿಂದ ಜೀನ್ಸ್ ಬಟ್ಟೆಗಳನ್ನು ತಯಾರು ಮಾಡಬಹುದು ಎನ್ನುತ್ತದೆ ಈ ಬಗ್ಗೆ ಸಂಪಾದಕೀಯ ಬರೆದಿರುವಂತಹ ನೇಚರ್. ಇದೇ ಹಸಿರು ನೀಲಿ ಜೀನ್ಸ್ ಅಥವಾ ಡೆನಿಮ್. ಅಂದ ಹಾಗೆ ಈ ವಿಧಾನ ಬಳಕೆಗೆ ಬಂದರೂ ಈಗಾಗಲೇ ನೀಲಿಯಾಗಿರುವ ನಾಯಿಗಳ ಬಣ್ಣ ಬದಲಾಗುತ್ತದೆಯೋ, ಕೊಳೆಯಾಗಿರುವ ನೀರು ಶುಚಿಯಾಗುತ್ತದೆಯೋ ಎಂಬ ಪ್ರಶ್ನೆ ಕೇಳಬೇಡಿ. ಅದಕ್ಕೆ ಉತ್ತರ ನಮಗೆ ಯಾರಿಗೂ ಗೊತ್ತಿಲ್ಲ. ಜಾಣ ನುಡಿ ಜನವರಿ 14 ಮಕರ ಸಂಕ್ರಮಣ ಅಥವಾ ಸಂಕ್ರಾಂತಿಯ ದಿನ. ಸಾಮಾನ್ಯವಾಗಿ ಬಹುತೇಕ ಹಿಂದೂ ಮುಸ್ಲಿಂ ಹಬ್ಬಗಳನ್ನು ವರ್ಷದಿಂದ ವರ್ಷಕ್ಕೆ ಬೇರೆ ಬೇರೆ ತಾರೀಕುಗಳಲ್ಲಿ ಬರುವುದನ್ನು ಕಾಣುತ್ತೇವೆ. ಸರ್ಕಾರಿ ಕಚೇರಿಗಳಲ್ಲಂತೂ ಇಂತಹ ರಜಾ ದಿನಗಳನ್ನು ಗುರುತಿಸುವುದೇ ಕಾರ್ಮಿಕರಿಗೆ ಒಂದು ದೊಡ್ಡ ಕೆಲಸವಾಗಿದೆ. ಪಾಶ್ಚಾತ್ಯರಿಗಂತೂ ಈ ಸಂದಿಗ್ಧ ಇಲ್ಲವೇ ಇಲ್ಲ. ಏಕೆಂದರೆ ಪ್ರತಿ ವರ್ಷ ಅವರಿಗೆ December 25 ಕ್ರಿಸ್ಮಸ್, January 1 ಹೊಸ ವರ್ಷ. ಆದರೆ ಹಿಂದೂ ಹಬ್ಬಗಳಲ್ಲಿ ಹೀಗಾಗುವುದಿಲ್ಲ. ಇದಕ್ಕೆ ಒಂದೇ ಒಂದು ಅಪವಾದ ಎಂದರೆ ಸಂಕ್ರಾಂತಿ. ಇದನ್ನು ಪ್ರತಿ ವರ್ಷ ತಪ್ಪದೆ January 14 ಆಚರಿಸಲಾಗುತ್ತದೆ. ಕಾರಣ ಗೊತ್ತೇ? ಕಾರಣ ಇಷ್ಟೇ, ಮಕರ ಸಂಕ್ರಾಂತಿ ಭೂಮಿ ಹಾಗೂ ಸೂರ್ಯನ ಚಲನೆಗಳನ್ನು ಆಧರಿಸಿದ ಹಬ್ಬ. ಪ್ರತಿದಿನ ಬೆಳಿಗ್ಗೆ ಎಲ್ಲಾದರೂ ನಿಂತು ಸೂರ್ಯೋದಯವನ್ನ ಗಮನಿಸುತ್ತಿದ್ದೇವೆ ಅಂತಿಟ್ಟುಕೊಳ್ಳಿ. ಇಂದು ಉದಯಿಸಿದ ಸ್ಥಳದಲ್ಲೇ ನಾಳೆ ಸೂರ್ಯ ಉದಯಿಸುವುದಿಲ್ಲ. ಆತನ ಉದಯದ ಸ್ಥಾನ ಪ್ರತಿದಿನವೂ ಬದಲಾಗುತ್ತಿರುತ್ತದೆ. ವರ್ಷದ 6 ದಕ್ಷಿಣ ದಿಕ್ಕಿನತ್ತ ಬದಲಾಗುತ್ತಾ ಬರುವಂತಹ ಸ್ಥಾನ ಇನ್ನಾರು 6 ಉತ್ತರ ದಿಕ್ಕಿನತ್ತ ಹೊರಳುತ್ತದೆ. ಈ ಹೊರಳುವಂತಹ ಸಂದರ್ಭವನ್ನ ಸಂಕ್ರಮಣ ಎಂದು ಕರೆಯುತ್ತೇವೆ. ಇದು ಚಳಿಗಾಲ ಕಳೆದು ಬೇಸಿಗೆ ಆರಂಭವಾಗುವಂತಹ ಸೂಚನೆ. ಇದೇ ಸಂದರ್ಭದಲ್ಲಿಯೇ ಸೂರ್ಯ ಮಕರ ರಾಶಿಗೆ ಬಂದು ಸೇರುವುದನ್ನು ನಾವು ಮಕರ ಸಂಕ್ರಾಂತಿ ಎಂದು ಆಚರಿಸುತ್ತೇವೆ. ಸಂಕ್ರಾಂತಿಯನ್ನು ಬಿಟ್ಟರೆ ಉಳಿದ ಹಿಂದೂ ಹಬ್ಬಗಳು ಚಂದ್ರನ ಚಲನೆಯನ್ನು ಆಧರಿಸುತ್ತವೆ. ಚಂದ್ರನ ಚಲನೆಯನ್ನು ಆಧರಿಸಿದ ವರ್ಷ ಸೂರ್ಯನ ಚಲನೆಯನ್ನು ಆಧರಿಸಿದ ಸೂರ್ಯಮಾನಕ್ಕಿಂತ 10 ಕಿರಿಯದು. ಈ ವ್ಯತ್ಯಾಸವೇ ಉಳಿದ ಇತರೆ ಹಬ್ಬಗಳ ದಿನಗಳು ಕ್ಯಾಲೆಂಡರ್ನ ದಿನಾಂಕಗಳು ಹೊಂದಿಕೆ ಆಗದಿರುವುದಕ್ಕೆ ಕಾರಣ. ಇದು ಈ ವಾರದ ಜಾಣಸುದ್ದಿ. ರಚನೆ ಮತ್ತು ಪ್ರಸ್ತುತಿ ಕೊಳ್ಳೇಗಾಲ ಶರ್ಮಾ. ಜಾಣಸುದ್ದಿಯನ್ನು ನೀವು ಕೇಳಿ, ನಿಮ್ಮವರೊಂದಿಗೂ ಹಂಚಿಕೊಳ್ಳಿ. ಜಾಣಸುದ್ದಿ ಕುರಿತ ಸಂದೇಹ ಸಲಹೆಗಳಿಗೆ ನೇರವಾಗಿ 9886640382 ಈ ನಂಬರಿಗೆ ವಾಟ್ಸಪ್ ಮಾಡಿ.